श्रीगुरुभ्यो नमः। हरिः ॐ। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानसारणसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शुभतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ॐ। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। मुंदे हेळ्ता बरतारे विलक्षणः स्थूल सूक्ष्मात् देहात् आत्मेक्षिता पृथक् यथाग्निर्दारुणो दाह्यात् दाहकुण्यः प्रकाशकः। ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ಸಾಧನಾ ಮಾರ್ಗದಲ್ಲಿ ಪಳಗಿ ಚೆನ್ನಾಗಿ ಹೋಗಬೇಕಾದರೆ, ಗುರಿ ಮುಟ್ಟಬೇಕಾದರೆ ಏನೇನು ಬೇಕು ಅಂತೆಲ್ಲ ಹೇಳ್ತಾ ಬಂದರು. ಗುರುಗಳ ಹತ್ರ ಅಧ್ಯಯನ ಮಾಡಬೇಕಾದವ, ಯಮ ನಿಯಮಗಳನ್ನು ಪಾಲನೆ ಮಾಡಬೇಕು, ಗುರುಗಳನ್ನು ಉಪಾಸನೆ ಮಾಡಬೇಕು, ಶಾಂತರಾದ ಗುರುಗಳನ್ನು ಉಪಾಸನೆ ಮಾಡಬೇಕು. ಇವನು ಹೇಗಿರಬೇಕು? ಅಹಂಕಾರ ಇರಬಾರದು, ಮಾತ್ಸರ್ಯ ಇರಬಾರದು, ದಕ್ಷನಾಗಿರಬೇಕು ಅಂತೆಲ್ಲ ಹೇಳ್ತಾ ಪ್ರಧಾನವಾದ ಹೇಳ್ತಾರೆ. ಇದು ಇರಬೇಕು ಯಾವುದು ಶಿಷ್ಯನಾದವನಿಗೆ. ಏನು ಜೀವ ಪರಮಾತ್ಮನಾವಪಿ ಪರಸ್ಪರಂ ದೇಹಾದೇಶ್ಚ ಭಿನ್ನತ್ವೇನ ಜ್ಞಾತವ್ಯೌ ಇತಿ ಸದೃಷ್ಟಾಂತಂ ಆಹಾ. ಇಲ್ಲಿ ಹೇಳ್ತಾ ಇದ್ದಾರೆ, ಜೀವ ಒಳಗಿರತಕ್ಕಂಥ ಪರಮಾತ್ಮ, ಆ ಇಬ್ಬರು ಕೂಡ ಪರಸ್ಪರಂ ದೇಹಾದೇಶ್ಚ ಭಿನ್ನತ್ವೇನ ಜ್ಞಾತವ್ಯೌ. ಪರಸ್ಪರ ಈ ದೇಹ ಮೊದಲಾದಂಥ ಜಡ ಪದಾರ್ಥಗಳು, ದೇಹ ಜಡ, ದೇಹದಿಂದ ದೇವರು ಭಿನ್ನ, ದೇಹದಿಂದ ವಿಶೇಷವಾಗಿ ಪರಸ್ಪರಂ ದೇಹಾದೇಶ್ಚ ಭಿನ್ನವು, ಪರಸ್ಪರಂ ಭಿನ್ನವು, ದೇವರು ಜೀವ ಭಿನ್ನ. ಪರಸ್ಪರಂ ಭಿನ್ನವು ಅಂತ ಹೇಳಿದರೆ ಜೀವ ಜೀವ ಭಿನ್ನ, ದೇವ ಜೀವ ಭಿನ್ನ, ಜಡ ಜಡ ಭಿನ್ನ, ಜೀವ ಜಡ ಭಿನ್ನ, ದೇವ ಜಡ ಭಿನ್ನ. ಈ ರೀತಿಯಾಗಿ ಇದು ಚೆನ್ನಾಗಿ ತಿಳಿಯಬೇಕು. ತಿಳಿಯೋದು ಅಂದರೆ ಏನು ಅಂತ, ನಮಗೂ ಈ ಐದು ಗೊತ್ತು, ಎಲ್ಲ ಉಪನ್ಯಾಸದಲ್ಲಿ ಕೇಳ್ತಾ ಇರ್ತೀವಿ. ಆದರೆ ಐದು ಅನುಷ್ಠಾನಕ್ಕಿರಲ್ಲ. ಅದೇ ವಿಚಾರ ಏನು ಅಂದರೆ, ಈ ಐದು ವಿಶೇಷವಾಗಿ ನಮಗೆ ಅನುಷ್ಠಾನಕ್ಕೆ ಬರಬೇಕು. ಒಬ್ಬರು ನನಗೆ ಬೇರೆ ಅಂದರೆ, ಮಾಧ್ವರಲ್ಲದವರನ್ನ ಗುರುಗಳಾಗಿ ಉಪಾಸನೆ ಮಾಡುವಂಥವರು ಒಬ್ಬರು ನನ್ನ ಹತ್ರ ಬಂದಿದ್ದರು. ಯಾವುದು ಜ್ಯೋತಿಷ್ಯಕ್ಕೆ ಅಂತ. ಅವರು ಆಂಧ್ರದವರು, ರೆಡ್ಡಿ ಜನಾಂಗ. ಅವರು ಹೇಳಿದರು, ಆಚಾರ್ಯ ನಿಮ್ಮಂತೆ ನಾನು ಉದ್ಯೋಗ ಬಿಟ್ಟು ಗುರುಗಳನ್ನು ಹುಡುಕೊಂಡು ಹೋಗಿದ್ದೆ. ಹೌದಾ? ನನಗೊಬ್ಬರು ಬಾಬಾ ಸಿಕ್ಕಿದ್ರು, ಅವರು ನನ್ನ ಕಾಡಿಗೆ ಕರ್ಕೊಂಡು ಹೋದರು. ನಾನು ಅವರು ಮಾತ್ರ ಇದ್ದದ್ದು, ನನಗೆ ಒಳ್ಳೆ ಉಪದೇಶ ಕೊಟ್ಟು ಎಲ್ಲ ಮಾಡಿಸಿದರು. ಇಬ್ಬರೇ ಇದ್ರಾ, ಎಲ್ಲಿದ್ದಿರಿ, ಏನು ಮಾಡಿದಿರಿ? ಒಂದು ಗುಹೆಯಲ್ಲಿ ಕರ್ಕೊಂಡು ಹೋದರು, ಅಲ್ಲೆಲ್ಲ ಬಾವುಲಿಗಳು, ಎಲ್ಲಿ ನೋಡಿದ್ರೂ ಆ ಮಲ ವಾಸನೆ ಎಲ್ಲ ಇತ್ತು. ಅಲ್ಲಿ ಯಾರು ಬೆಳೀತಾರೆ ಗುಹೆಗಳಲ್ಲಿ? ಪ್ರಾಣಿಗಳು ಬರ್ತಾ ಇರ್ತವೆ, ಅಲ್ಲೇ ಮಲಮೂತ್ರಾದಿಗಳು ಮಾಡ್ತಾ ಇರ್ತವೆ, ತೆಗೆದಾಕೋ ನಾಥರಿರಲ್ಲ. ಅಂಥ ಕಡೆ ನನ್ನ ಕೂಡಿಸಿದ್ರು, ನಾವೇ ಸ್ವಚ್ಛ ಮಾಡಿಕೊಂಡು ಕೂತ್ಕೋಬೇಕು. ಅಲ್ಲಿ ಕೂತ್ಕೊಂಡಾಗ ವಿಶೇಷವಾಗಿ ನನಗೆ ಉಪದೇಶ, ಮಂತ್ರೋಪದೇಶ ಕೊಟ್ಟರು. ನನಗೆ ಜಪ ಮಾಡುವಂತೆ ಮಾಡಿ, ಜಪ ಮಾಡ್ತಾ ಇರುವಾಗ ಎದುರಿ ಕೂತು ನೋಡ್ತಾ ಇದ್ದು, ಜಪ ಮಾಡ್ತಿದ್ದೇನಾ ಇಲ್ವಾ ಅಂತ. ಜಪ ಮಾಡ್ತಾ ಇದ್ದರೆ ಅವರು ಮಧ್ಯದಲ್ಲಿ ನನಗೇನಾದರೂ ತೂಕಡಿಕೆ ಇತ್ಯಾದಿಗಳು ಬಂದರೆ ಮುಳ್ಳಿಂದ ಚುಚ್ತಾ ಇದ್ರು. ಇದೆಲ್ಲ ಮಾತುಗಳು ಅವರದ್ದೇ ಬಂದದ್ದಾದ್ರಿಂದ ಹೇಳ್ತಾ ಇದ್ದಾರೆ. ತುಂಬ ಸಲ ಹೇಳಿದ್ದೇನೆ ಇದನ್ನು. ಮುಳ್ಳಿಂದ ಚುಚ್ತಾ ಇದ್ರು ಅದರಲ್ಲಿ, ಅಂದರೆ ತೂಕಡಿಗೆ ಮತ್ತೇನು ಬರಬಾರ್ದು ಇವರಿಗೆ ಅಂತ. ಅಂದರೆ ಒಬ್ಬ ಗುರುವಾದವನಿಗೆ ಶಿಷ್ಯನ ಮೇಲೆ ಎಷ್ಟು ಕಾಳಜಿ ಇದೆ. ಆ ಮಂತ್ರ ಜಪ ಮಾಡಬೇಕು ಅಂತ ನನ್ನ ತುಂಬ ಹಠದಿಂದ ವಿಶೇಷವಾಗಿ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಕೇಳಿದೆ, ಏನು ಮಂತ್ರ ಅಂಥದ್ದು ನಿಮಗೆ, ಯಾವ ಮಂತ್ರ ಕೊಟ್ಟರು? ಅವರು ಹೇಳಿದರು, ನೀವು ಆಶ್ಚರ್ಯಪಡ್ತೀರೇನೋ, ಇದು ಒಂದು ಮಂತ್ರ ಅಂತಲೇ ನೀವು ಒಪ್ಪಲ್ಲ, ಅಂಥದ್ದು ಕೊಟ್ಟರವರು. ನಾನು ಬೇರೆ ದೇಹ ಬೇರೆ ಅಂತ ಹೇಳಿದರು. ನಾನು ಬೇರೆ ದೇಹ ಬೇರೆ ಅಂತ ಏನಿದೆ, ಇದೇ ದೊಡ್ಡ ಮಂತ್ರ, ಇದು ಜಪ ಮಾಡಿ ಅಂತ ಕೊಟ್ಟರು. ಹೌದಾ? ಇದೇನು, ನಾವು ಬೇರೆ ದೇಹ ಬೇರೆ ಅಂಬೋದು ಬರೇ ಬಾಯಿಂದ ಬರೋದಲ್ಲ, ಅದು ಒಳಗೆ ಇಳಿಯಬೇಕು. ಜಪ ಮಾಡಿ 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 ಒಳಗೆ ಇಳಿಯಬೇಕು, ಅನುಭವಕ್ಕೆ ಬರಬೇಕು. ಅದು ಬಂದರೆ ಮಿಕ್ಕ ಎಲ್ಲ ಮಂತ್ರಗಳು ಸಿದ್ಧಿ ಆಗುತ್ತೆ ಅಂತ ಅವರು ಹೇಳಿಕೊಟ್ಟದ್ದು ಯಾರು? ಅವಾಗ ನನಗೆ ಆಶ್ಚರ್ಯ ಆಯಿತು. ಇಂಥ ಮಂತ್ರಗಳನ್ನು ಆಚಾರ್ಯರು ಕೊಟ್ಟಿದ್ದಾರೆ, ಅದನ್ನು ನಾವು ಸಿದ್ಧಿ ಪಡ್ಕೋಬೇಕು ಅಂತ ಆ ದೃಷ್ಟಿಯಲ್ಲಿ ನಮಗೆ ಹೇಳೋರು ಯಾರು ಸಿಗ್ತಾ ಇಲ್ಲ. ಸತ್ಯವಾಗಿ ಎಲ್ಲ ಕಡೆ ಉಪನ್ಯಾಸಗಳು ನಡೆಯುತ್ತೆ, ಏ ಪಂಚಭೇದ ಪಂಚಭೇದ ಅಂತ ನಾವು ಎಲ್ಲ ಹೇಳ್ತೀವಿ. ಅದನ್ನು ಅನುಭವಕ್ಕೆ ಇಟ್ಕೊಂಡು ಬಾ. ಅವನು ನೋಡಿ ನಾಚಿಕೆ ಆಯ್ತು, ಅಯ್ಯೋ ಛೇ, ನಮ್ಮ ಜನ್ಮ ಎಂಥ ಆಚಾರ ನಮಗೆಲ್ಲ ಕೊಟ್ಟಿದ್ದಾರೆ, ಮೊದಲೇ ಕೊಟ್ಟಿದ್ದಾರೆ. ಆದರೆ ಒಬ್ಬರು ಹತ್ತಿರ ಕೂತ್ಕೊಂಡು ನಮ್ಮ ಗುರುಗಳಾಗಿ, ಏ ಇದು ಮಾಡಪ್ಪ, ಇದು ಸಿದ್ಧಿ ಆಗಬೇಕು. ಇದ್ದಾರೆ, ನಮ್ಮಲ್ಲೂ ಇದ್ದಾರೆ, ಮಹಾಜ್ಞಾನಿಗಳಾಗಿ ಹೋದರು. ವಾಯ್ಕರ್ ಆಚಾರ್ಯರು ಅಂತ ಮಹಾನುಭಾವರು, ವಾಯ್ಕರ್ ಕೃಷ್ಣಾಚಾರ್ಯರು, ಅವರ ಹತ್ತಿರ ಒಬ್ಬ ವ್ಯಕ್ತಿ ಬಂದ. ಸ್ವಾಮಿ, ನಂಗೆ ಉಪದೇಶ ಕೊಡ್ತೀರಾ? ಕೊರನ್ನ ಕೊಡೋಣ, ಅದಕ್ಕೇನಂತೆ ನೋಡಿದರು, ಯೋಗ್ಯ ಇದ್ದ. ಬಾ, ನಾಳೆ ಕೊಡ್ತೇನೆ. ಅಲ್ಲ, ಉಪದೇಶಕ್ಕೆ ಅಂದರೆ ತಂಬಿಗೆ ಥಾಲಿ ಏನು, ಅರ್ಘ್ಯಪಾತ್ರಿ ಏನೇನು ತರಬೇಕು ಹೇಳ್ರಿ. ಅವ್ರು ನಕ್ಕು ಹೇಳಿದ್ರಂತೆ, ನೀ ಬಂದರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅವನಿಗೆ ಆಶ್ಚರ್ಯ. ಸಾಮಾನ್ಯ ಮಂತ್ರೋಪದೇಶ ಅಂದ ಕೂಡಲೇ ಒಂದು ಆಚಮನಕ್ಕೆ, ಇನ್ನೊಂದು ಸಂಕಲ್ಪಕ್ಕೆ, ಒಂದು ಅರ್ಘ್ಯಪಾತ್ರೆ, ಎರಡು ಥಾಲಿಗಳು, ಉದ್ಧರಣಿ. ಅದು ಒಂದೇ ಉದ್ಧರಣಿ ಎರಡು ಕಡೆ ಬಳಸಬೇಕಾ, ಎರಡು ಉದ್ಧರಣಿ ಎರಡು ಕಡೆ ಬಳಸಬೇಕಾ ಅಂತ ಸಂಶಯ. ಅದರಿಂದ ಕೆಲವು ಎರಡು ಉದ್ಧರಣಿ ತರುವವರು ಒಂದೇ ಉದ್ಧರಣಿ ಯಾಕೆ ಆಚಮನ ಮಾಡಿದಾಗ ಆಚಮನದ ನೀರು ಆ ಸೌಟಿಗೆ ಅಂಟಿಕೊಂಡಿರುತ್ತೆ. ಅದನ್ನು ಹಾಗೆ ಸಂಕಲ್ಪದ ನೀರಲ್ಲಿ ಮುಳುಗಿಸಿದರೆ ಆ ಸಂಕಲ್ಪ ನೀರು ಈ ನೀರು ಒಟ್ಟಾಗಿಬಿಡುತ್ತೆ. ಇನ್ನು ಬೇರೆ ಬೇರೆ ನೀರು ಯಾಕೆ ಇಟ್ಕೊಳ್ಳೋದು? ಆಚಮನದ ನೀರು ಬೇರೆ, ಸಂಕಲ್ಪದ ನೀರು ಬೇರೆ ಅಂತ ಇಟ್ಟುಕೊಂಡಾಗ ಈ ಆಚಮನದ ನೀರು ಅದಕ್ಕೆ ಬೆರಕೆ ಆಗಬಾರ್ದು, ನಾವು ಕುಡಿದ ನೀರು ಅಂತ ಹೇಳಿ. ಇವಾಗ ಈ ಒಂದು ಒಂದೇ ಸೌಟಿದ್ದರೆ ಈ ನೀರು ಅದಕ್ಕೆ ಅಂಟಿಕೊಂಡಿದ್ದಾಗ ಅದು ಮುಳುಗಿಸಿದರೆ ಆ ನೀರು ಈ ನೀರು ಏಕಾಯ್ತಲ್ಲ ಅಂತ ಆಲೋಚನೆ ಮಾಡಿ ಆಚಮನ ಥಾಲಿಗೆ ಪ್ರತ್ಯೇಕ ಸೌಟು, ನಂತರ ಸಂಕಲ್ಪ ಥಾಲಿಗೆ ಒಂದು ಪ್ರತ್ಯೇಕ ಸೌಟು ಇಟ್ಟುಕೊಳ್ಳೋರು ಇದ್ದಾರೆ. ಏ ಹಾಗೇನಿಲ್ಲ, ಮುಳುಗಿಸಿದ್ರೆ ಅದರಲ್ಲಿ ಆ ನೀರಾಗ್ಬಿಡುತ್ತೆ, ಇದರಲ್ಲಿ ಮುಳುಗಿಸಿ ಈ ನೀರಾಗುತ್ತೆ ಅಂತ ಹೇಳುವರು ಇದ್ದ. ಅವರವರ ಬುದ್ಧಿ, ಅವರವರ ಹಿತ ಹೇಗೋ ಹಾಗೆ. ಯಾಕಿದು ಹೇಳಿದೆ? ಯಾವುದು ಸಂದರ್ಭ ಬಂತಲ್ಲ ಇದು ಹೇಳಿದ್ದು. ಆ ಸರಿ, ಒಟ್ಟಾರೆ ಒಳಗಿರತಕ್ಕಂಥ ಭಗವಂತ ಬೇರೆ, ನಾವು ಬೇರೆ, ಶರೀರ ಬೇರೆ, ನಂತರ ಒಳಗಿರತಕ್ಕ ದೇವರು ಬೇರೆ ಎಂಬ ಎಚ್ಚರ ನಮಗೆ ಚೆನ್ನಾಗಿ ಬರಬೇಕಾದರೆ ಅದು ಒಮ್ಮೆ ಕೇಳಿಬಿಟ್ರೆ ಏನು ಉಪಯೋಗವಿಲ್ಲ. ಒಮ್ಮೆ ಕೇಳಿಬಿಟ್ರೆ ಉಪಯೋಗವಿಲ್ಲ, ಅದು ಸದಾ ಮರಣಕ್ಕೆ ಬರ್ತಾ ಇರಬೇಕು. ಅದನ್ನು ಹೇಳ್ತಾ ವಿಲಕ್ಷಣ ಸ್ಥೂಲ ಸೂಕ್ಷ್ಮಾತ್ ದೇಹಾದಾತ್ಮೇಕ್ಷಿತ ಪೃಥಕ್ ಹೇಳ್ತಾ ಇದ್ದಾರೆ. ಯಥಾಗ್ನಿರ್ ದಾರುಣೋ ದಾಹ್ಯಾತ್ ದಾಹಕೋನ್ಯ ಪ್ರಕಾಶಕ. ಇಲ್ಲಿ ಹೇಳ್ತಾರೆ ಈಕ್ಷಿತ ಅಸ್ಯ ಸರ್ವಸ್ವ ದ್ರಷ್ಟ. ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮ ಪರಮಾತ್ಮ ಸ್ಥೂಲ ಸೂಕ್ಷ್ಮ ದೇಹಾತ್ ವಿಲಕ್ಷಣ ಭಿನ್ನಶ್ಚ. ಇಲ್ಲಿ ಹೇಳ್ತಾರೆ ನಮಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಈ ದೇಹಗಳು ಎಷ್ಟಿವೆ. ವಿಲಕ್ಷಣ ಸ್ಥೂಲ ಸೂಕ್ಷ್ಮಾತ್ ದೇಹಾತ್. ನಮಗೆ ದೇಹಗಳಿವೆ. ಯಾವ ದೇಹಗಳು ಅಂದರೆ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಅದರಲ್ಲಿ ಸೂಕ್ಷ್ಮ ದೇಹ ಅಂದರೆ ಸ್ವರೂಪ ದೇಹ, ಅದರಿಂದ ಸ್ವಲ್ಪ ದೊಡ್ಡದಾಗಿದ್ದು ಲಿಂಗ ದೇಹ, ನಂತರ ಅನಿರುದ್ಧ ದೇಹ, ನಂತರ ಸ್ಥೂಲ ದೇಹ. ಅದರಲ್ಲಿ ಜಡವಾದ ದೇಹಗಳು ಯಾವುದು ಅಂದರೆ ಮೂರು, ಲಿಂಗ, ಅನಿರುದ್ಧ, ಸ್ಥೂಲ. ಅದಕ್ಕೆ ಹೇಳ್ತಾರೆ ಇದರಲ್ಲಿ ಸ್ಥೂಲವಾದ್ದು ಯಾವುದು ಅಂದರೆ ಹೊರಗಿನ ಶರೀರ, ನಂತರ ಮಧ್ಯೆ ಬರೋದು ಅನಿರುದ್ಧ ಶರೀರ, ಮೊದಲು ಬಂದದ್ದು ಲಿಂಗ ಶರೀರ. ಇದಕ್ಕಿಂತ ವಿಲಕ್ಷಣ, ವಿಲಕ್ಷಣ ಯಾರು? ಆತ್ಮ ಜೀವನು ವಿಲಕ್ಷಣ. ಈ ಮೂರು ಶರೀರಕ್ಕಿಂತ ಜೀವನ, ಜೀವನಿಗೆ ಎಷ್ಟು ದೇಹ ಅಂದರೆ ನಾಲ್ಕು ಅಂತ ಹೇಳಿದ್ರಲ್ಲ, ಆ ಒಂದು ಮೊದಲನೇದು ಯಾವುದು? ಸ್ವರೂಪ ದೇಹ. ಅಂದರೆ ಸ್ವರೂಪ ದೇಹ ಎಂಬುದು ಜೀವನಕ್ಕಿಂತ ಬೇರೇನೋ, ಜೀವನೇನೋ. ಜೀವನ ದೇಹ ಅಂದರೆ ಸ್ವರೂಪ ದೇಹ ಅಂದರೆ ಜೀವನಿಂದ ಸಪರೇಟು, ಅಥವಾ ಜೀವ ಸ್ವರೂಪ ದೇಹ ಒಂದೇನೋ? ಒಂದೇ, ಜೀವನಿಂದ ಬೇರೆ ಅಲ್ಲ ಜೀವನ ಸ್ವರೂಪ ದೇಹ. ಹಾಗಾದರೆ ಆ ಜೀವನಿಂದ ಭಿನ್ನವಾದ್ದು ಯಾವುದು ಯಾವುದು ಅಂದರೆ ಸೂಕ್ಷ್ಮ ದೇಹ ಯಾವುದು? ಲಿಂಗ ದೇಹ. ಅದರ ಮೇಲೆ ಸೂಕ್ಷ್ಮ ದೇಹ, ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ಈ ಮೂರು ಈ ಜೀವನಕ್ಕಿಂತ ವಿಲಕ್ಷಣ. ಇನ್ನ ಈ ಪರಮಾತ್ಮ, ಪರಮಾತ್ಮಕ್ಕಿಂತ ಯಾವ್ಯಾವ ವಿಲಕ್ಷಣ ಅಂದರೆ ಈ ಜೀವನ ಸ್ವರೂಪ ದೇಹ ಅಂದರೆ ಜೀವ, ಜೀವನ ಮೂರು ದೇಹಗಳು, ಇದಕ್ಕಿಂತ ವಿಲಕ್ಷಣ ದೇವರು. ಹಾ, ಅದು ಹೇಳ್ತಾರೆ ಆತ್ಮ ಪರಮಾತ್ಮ ಸ್ಥೂಲ ಸೂಕ್ಷ್ಮ ದೇಹಾತ್ ವಿಲಕ್ಷಣ ಭಿನ್ನಶ್ಚ. ಅವ್ರು ಹೇಳ್ತಾರೆ ಯಾರೀತ ಅಂದರೆ ಈಕ್ಷಿತ ಹೇಳ್ತಾ, ದೇಹಾತ್ ಆತ್ಮ ಈಕ್ಷಿತ ಪೃಥಕ್. ಈ ವಿಶೇಷವಾಗಿರತಕ್ಕಂಥ ಆತ್ಮನೂ ಆಗಿದ್ದಾನೆ ಭಗವಂತ. ಈಕ್ಷಿತ ಆತ್ಮ ಅಂದರೆ ಸ್ವಾಮಿ, ಈ ಜೀವಿಗೆ ನಿಯಾಮಕನಾಗಿದ್ದಾನೆ. ಹಾಗೆ ಈಕ್ಷಿತ, ಈಕ್ಷಿತ ಅಂದರೆ ಸರ್ವಸ್ಯ ದ್ರಷ್ಟ, ಎಲ್ಲರೊಳಗಿದ್ದು ಎಲ್ಲವನ್ನ ನೋಡತಕ್ಕಂಥವ. ಆದ್ದರಿಂದ ಭಗವಂತನನ್ನ ಈಕ್ಷಿತ ಅಂತ ಕರೆದರು. ಒಳಗಿರುವ ದೇವ, ದೇವನ ಸುತ್ತು ಜೀವ, ಜೀವನ ಸುತ್ತು ಲಿಂಗದೇಹ, ಲಿಂಗದೇಹದ ಸುತ್ತು ಅನಿರುದ್ಧ ದೇಹ, ಅನಿರುದ್ಧ ದೇಹ ಸುತ್ತು ಸ್ಥೂಲ ದೇಹ. ಇದರಲ್ಲಿ ದೇವರು ಮಿಕ್ಕ ಎಲ್ಲದಕ್ಕಿಂತ ಭಿನ್ನ, ಜೀವನಕ್ಕಿಂತ ಭಿನ್ನ, ಮೂರು ದೇಹಗಳಿಗಿಂತ ಭಿನ್ನ. ಆಯ್ತಾ? ಇನ್ನು ಈ ಜೀವ ಎಂಥವ ಹೇಳ್ತಾರೆ, ಆತ್ಮ ಜೀವಶ್ಚ ಹರೇಹೇ ದೇಹಾದೇಶ್ಚ ಭಿನ್ನ. ಈ ಜೀವ ಎರಡು ಕಡೆಯಿಂದ, ಈ ದೇಹಗಳಿಗಿಂತ ಭಿನ್ನ, ದೇವರಿಗಿಂತ ಭಿನ್ನ, ದೇವರಿಗಿಂತ ಬೇರೆ, ಈ ದೇಹಗಳಿಗಿಂತ ಬೇರೆ. ಹಾ, ಇನ್ನ ಹೇಗೆ ತಿಳಿಯಬೇಕು ಅಂದರೆ ದಾಹ್ಯಾತ ದಾರುಣೋ ಅನ್ಯ ಪಾವಕ, ದಾಹ್ಯಾತ ದಾಹಕೋ ಅನ್ಯ ಪ್ರಕಾಶಕ. ಇಲ್ಲಿ ಹೇಳ್ತಾ ಇದ್ದಾರೆ ದಾಹ್ಯ ಅಂದ್ರೆ ಏನು ಅಂದರೆ ದಹನವಾಗತಕ್ಕಂಥ ಕಟ್ಟಿಗೆ. ಒಂದು ಕಟ್ಟಿಗೆ ಉರಿತಾ ಇದೆ, ಇಂಧನ ಉರಿಯುತ್ತಾ ಇದೆ. ಇಂಧನ ಉರಿಯುತ್ತಾ ಇದ್ದರೆ ಅಲ್ಲಿ ಕಟ್ಟಿಗೆ ಉರಿಯುತ್ತಾ ಇದೆ, ಅಲ್ಲಿ ಅಗ್ನಿ ಇದೆ, ಉರಿಯುವಂಥ ಪದಾರ್ಥವೂ ಇದೆ, ಹೌದಲ್ವ? ಮತ್ತೆ ಅದರಲ್ಲಿ ಉರಿತಾ ಇದ್ರೆ ಏನು ಕಾಣಿಸಲ್ಲ, ಬರೀ ಅಗ್ನಿ ಮಾತ್ರ ಇದ್ದಂತೆ ಕಾಣಿಸ್ತಾ ಇರುತ್ತೆ. ಇನ್ನು ಸರಿಯಾದ ದೃಷ್ಟಾಂತ ಯಾವುದು? ಇಜ್ಜಲು. ಆ ಇಜ್ಜಲಿಗೆ ಬೆಂಕಿ ಹತ್ತಿರುತ್ತೆ, ಅದು ಕೆಂಪಾಗಿರುತ್ತೆ, ನೋಡಿದ್ರೆ ಅಗ್ನಿ ಅಗ್ನಿ ಅಂತಲೇ ಕರೆಯೋದು. ಯದ್ಯಪಿ ಆ ಇಜ್ಜಲು ಅಗ್ನಿ ಅಲ್ಲ, ಇಜ್ಜಲೊಳಗೆ ಅಗ್ನಿ. ಇಜ್ಜಲೊಳಗೆ ನೀವೇನು ಇಜ್ಜಲು ಅಂತ ಕರೀತೀರಾ, ಇದ್ದಲು ಅಂತ ಕರೀತೀರಾ? ಕನ್ನಡದಲ್ಲಿ ಅನೇಕ ರೀತಿಯಲ್ಲಿ ಕರೀತಾರೆ. ದಾಸರಾಯರೇ ಇದ್ದಲು ಅಂತ ಕರೀತಾರೆ, ಹಳೇ ಕನ್ನಡ ಭಾಷೆ. ಹಾಗೆ ಇಜ್ಜಲು ಅಂತ ಕರೀತಾರೆ. ಇನ್ನು ಆಂಧ್ರ ಕಡೆ ಬೊಗ್ಗು ಅಂತ ಕರೀತಾರೆ. ನಾನಾ ರೀತಿ ಇಂಧನ ಹೌದ್ ತಾನೆ, ಅದರಲ್ಲಿ ಚೆನ್ನಾಗಿ ನಮಗೆ ಕಾಣುತ್ತೆ. ಅದು ಹೊತ್ತುಕೊಂಡ್ರೆ ಚೆನ್ನಾಗಿ ಕೆಂಪಾಗಿರುತ್ತೆ. ಅದಕ್ಕೆ ನೋಡಿ ಅಗ್ನಿ ಅಂದರೆ ವಿಶೇಷವಾಗಿ ಈ ಹೋಮ ಇವೆಲ್ಲ ಮಾಡ್ತಿರ್ತಾರೆ. ಹೋಮ ಮಾಡಲಿಕ್ಕೆ ಶುರುವಲ್ಲಿ ಇಬ್ಬರು ಮುತ್ತೈದರನ್ನ ಕರೀತಾರೆ. ಕರೆದು ಅಮ್ಮ ಒಂದು ತಾಂಬಾಣದಲ್ಲಿ, ಹಿತ್ತಾಳಿಯೋ ಯಾವುದೊಂದು ತಾಂಬಾಣದಲ್ಲಿ ಮೇಲೆ ತಟ್ಟೆ ಮುಚ್ಚಿಕೊಂಡು ಅಗ್ನಿಯನ್ನು ತನ್ನಿ. ಅಗ್ನಿಯನ್ನು ತಗೊಂಡು ಬನ್ನಿ ಅಂತ ಹೇಳಿದಾಗ ಅವರು ತರೋದೇನು? ಕೆಂಡ. ಅಲ್ಲಿ ಹೇಳ್ತಾರೆ ಅದು ಆ ಇಜ್ಜಲು ಇದೆಯಲ್ಲ, ಅದು ಉರಿತಾ ಇದೆ, ಅದನ್ನು ಅಗ್ನಿ ಅಂತ ಕರೆದರು. ಯದ್ಯಪಿ ಅಗ್ನಿ ಶಬ್ದ ಎಲ್ಲಿ ಬಳಸೋದು ಅಂದರೆ ಇಜ್ಜಲಿಗೆ ಅಲ್ಲ, ಇಜ್ಜಲೊಳಗಿರತಕ್ಕಂಥದ್ದು ಅಗ್ನಿ, ಉರಿತಾ ಇದೆ ಅದು, ಅದಕ್ಕೆ ಅಗ್ನಿ ಅಂತ ಕರೆಯೋದು. ಆದರೆ ಆ ಅಗ್ನಿ ಇಜ್ಜಲೊಳಗೆ ಎಷ್ಟು ಸೇರ್ಕೊಂಡ್ಬಿಟ್ಟಿದೆ ಹೇಗೆ ಅಂದರೆ ಇನ್ಸಪರಬಲ್ ಥರ ಸೇರ್ಕೊಂಡ್ಬಿಟ್ಟಿದೆ. ಇಜ್ಜಲಿನಿಂದ ಅಗ್ನಿಯನ್ನು ಸಪ್ರೇಟ್ ಮಾಡಲಿಕ್ಕಾಗುತ್ತಾ, ಬಿಡಿಸ್ಲಿಕ್ಕಾಗುತ್ತಾ? ಅಲ್ಲಿ ಆಗಲ್ಲ. ಆದ್ದರಿಂದ ಆ ಇಜ್ಜಲನ್ನು ನೋಡಿ ಅಗ್ನಿ 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 ಅಂತ ವ್ಯವಹಾರ. ಇಲ್ಲಿ ಜೀವನೂ ಅಷ್ಟೇ, ಜೀವ ಈ ಶರೀರದಲ್ಲಿ ಹೇಗೆ ವ್ಯಾಪಿಸಿದ್ದಾನೆ ಅಂದರೆ ಜೀವನ ಪ್ರಕಾಶ ವ್ಯಾಪಿಸಿದೆ. ಅದಕ್ಕೆ ಈ ಶರೀರದಲ್ಲಿ ಜೀವ ಹೇಗಿದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದ್ದಾನಲ್ವಾ, ಅದಕ್ಕೆ ಈ ದೇಹವನ್ನು ನೋಡಿದಾಗ ಜೀವ 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 ಅಂತ ತಪ್ಪಾದ ಕಲ್ಪನೆ ಬರುತ್ತೆ. ಅಷ್ಟರವರೆಗೂ ಇದೆ. ಇಜ್ಜಲನ್ನು ನೋಡಿ ಅಗ್ನಿ ಅಂತ ಕರೆದಂತೆ ದೇಹವನ್ನು ನೋಡಿ ಜೀವ ಅಂತ ಕರೀತಾರೆ. ಇನ್ನು ಜೀವನನ್ನು ನೋಡಿ ದೇವ ಅಂತ ಕರೀತಾರೆ. ಯಾಕೆ? ಒಳಗೆ ದೇವರು ಆ ಥರ ಒಂದ್ಸರಿ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ದೇವರು ಈ ಸಪರೇಟ್ ಎಂಟಿಟಿ ಯಾವುದರಿಂದ? ಈ ಜೀವನಿಂದ, ಮಿಕ್ಕ ಮೂರು ದೇಹಗಳಿಂದ ಈ ದೇವರು ಪ್ರತ್ಯೇಕ. ಜೀವ ತನ್ನದೇ ಆದ ಮೂರು ದೇಹಗಳೇನಿವೆ ಅದರಿಂದ ತಾನು ಭಿನ್ನ, ದೇವರಿಂದಲೂ ಭಿನ್ನ. ಇದಾದ ಮೇಲೆ ಇನ್ನ ಉಳಿಯಿತು ಏನದು ಅಂದರೆ, ಈ ಮೂರು ದೇಹಗಳು ಪರಸ್ಪರ ಭಿನ್ನ, ಅವು ದೇವರಿಂದ ಭಿನ್ನ, ಜೀವರಿಂದ ಭಿನ್ನ. ಇಲ್ಲಿ ಜೀವ ಒಬ್ಬನೇ ಆದ, ಇನ್ನೊಂದು ಭೇದ ಉಳಿಯಿತು. ಪರಸ್ಪರ ಜೀವ ಭೇದ ಅದಕ್ಕೆ ಹೇಳ್ತಾರೆ ಪರಸ್ಪರಂ ಅಂದರೆ ವಿಶೇಷವಾಗಿರತಕ್ಕಂಥ ಈ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹಗಳಲ್ಲೇ ತುಂಬ ಜನ ಜೀವರಾಶಿಗಳಿದ್ದಾರೆ. ಯಾರು? ದೇವತೆಗಳು ಎಲ್ಲರಿದ್ದಾರೆ. ಅವರು ಒಬ್ಬರಿಗಿಂತ ಒಬ್ಬರು ಬೇರೆ, ಒಬ್ಬರಿಗಿಂತ ಒಬ್ಬರು ಬೇರೆ, ನಮಗಿಂತ ಎಲ್ಲರೂ ಬೇರೆ. ಆದ್ದರಿಂದ ಜೀವ ಜೀವ ಭೇದ, ಜಡ ಜಡಗಳ ಭೇದ, ಸ್ಥೂಲ ದೇಹಕ್ಕೂ ಅನಿರುದ್ಧ ದೇಹಕ್ಕೂ ಲಿಂಗ ದೇಹಕ್ಕೂ ಪರಸ್ಪರ ಭೇದ, ನಂತರ ದೇವರಿಗೆ ಇವೆಲ್ಲದರಿಂದ ಭೇದ, ಜೀವನಿಗೆ ದೇವರಿಂದ ದೇಹಗಳಿಂದ ಭೇದ, ಈ ರೀತಿ ಪಂಚಭೇದಗಳನ್ನು ಅವ ಅನುಷ್ಠಾನಕ್ಕೆ ತಂದಿರಬೇಕು. ಅಂದರೆ ಅದು ಚೆನ್ನಾಗಿ ಹೀಗೆ ನೋಡಿದ ಕೂಡಲೇ ಯಾರನ್ನಾದರೂ, ಓ ಇದು ಶರೀರ, ಇದು ಒಳಗೆ ಜೀವ ಇದ್ದಾನೆ, ಅವನು ಬೇರೆ, ಈ ದೇಹ ಬೇರೆ ಅನ್ನೋದು ತಲೆಗೆ ಬರಬೇಕು, ಥಟ್ಟನೆ ಬರಬೇಕು. ಮತ್ತು ಯಾವಾಗ ಆಲೋಚನೆ ಮಾಡಿ ಯಾವುದೂ ಇಲ್ಲ. ಅದು ಅಷ್ಟು ಚಿಂತನೆ ಮಾಡಿ 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 ಅಭ್ಯಾಸ ಮಾಡಿಕೋಬೇಕು. ಅದು ಎಲ್ಲ ಮಂತ್ರಸಿದ್ಧಿಗೆ ಕಾರಣ ಅಂದರು. ಹೇಗೆ? ಅಗ್ನಿ ಒಳಗಿದ್ದರೂ ದಾರುಣ ಅಂದರೆ ವಿಶೇಷವಾಗಿರತಕ್ಕಂಥ ಈ ಕಟ್ಟಿಗೆ ಮೊದಲಾದ್ದನ್ನು ಸುಡತಕ್ಕಂಥ ಅಗ್ನಿ, ಅದು ಕಟ್ಟಿಗೆಯಿಂದ ಬೇರೆ ಇದ್ದರೂ ಕಟ್ಟಿಗೆ ಒಳಗೇನೆ ಸೇರಿಕೊಂಡಂತೆ ಹೇಗೆ ಕಾಣುತ್ತೋ ಹಾಗಿರುತ್ತಿಲ್ಲ. ಹೇಳ್ತಾರೆ ದಾಹಕಃ ಅನ್ಯಃ ಪ್ರಕಾಶಕಃ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಕಟ್ಟಿಗೆಯನ್ನು ದಾಹ್ಯಾತ್ ಸುಡುವಂಥ ಅಂದರೆ ಸುಟ್ಟು ಹೋಗುವಂಥ ಏನು ಕಟ್ಟಿಗೆ ಇದೆ ಅದರಿಂದ ಭಿನ್ನವಾದ್ದು ಸುಡುವಂಥ ಅಗ್ನಿ. ಅದು ಒಳ್ಳೆ ಪ್ರಕಾಶಕ, ಒಳ್ಳೆ ಪ್ರಕಾಶವನ್ನು ಕೊಡ್ತಾ ಇರುತ್ತೆ. ಈ ಕಟ್ಟಿಗೆ ಇದು ಯಾವಾಗಲೂ ಪ್ರಕಾಶ ಕೊಟ್ಟಿದ್ದಿಲ್ಲ, ಹಿಂದೆ ಕೊಡಲ್ಲ, ಈಗೂ ಕೊಡಲ್ಲ, ಮುಂದೆ ಕೊಡಲ್ಲ. ಆದರೆ ಅಗ್ನಿ ಮಾತ್ರ ಪ್ರಕಾಶ ಕೊಡುತ್ತೆ, ಹಾಗೆ ಸುಡ್ತಾ ಬರುತ್ತೆ. ಈ ಕಟ್ಟಿಗೆಯಿಂದ ಭಿನ್ನ, ಹಾಗೆ ದೇವರು ಜೀವರಿಂದ ಶರೀರದಿಂದ ಭಿನ್ನ, ಜೀವ ದೇವರಿಂದ ಶರೀರಗಳಿಂದ ಭಿನ್ನ ಅಂತ. ಮತ್ತೆ ಇಲ್ಲಿ ಪ್ರಕಾಶಕ ಅಂತ ಹೇಳಿದರಲ್ಲ, ಅಂದರೆ ಈ ಪ್ರಕಾಶ ಹೊರಹಾಕುವುದು ಅಗ್ನಿಯಂತೆ, ಇಲ್ಲಿ ಯಾರು? ಅದು ದೇವರು. ದೇವರು ಎಲ್ಲದಕ್ಕಿಂತ ವಿಲಕ್ಷಣ, ಅವನೇ ಅಗ್ನಿಯಂತೆ ಇದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟು ಮುಂದೆ ಹೇಳ್ತಾರೆ ನಿರೋಧೋತ್ಪತ್ತಿ ಅಣು ಬೃಹನ್ ನಾನಾತ್ವಂ ತತ್ಕೃತಾನ್ ಗುಣಾನ್ ಅನುಪ್ರವಿಷ್ಟ ಆಧತ್ತೆ ಏವಂ ದೇಹ ಗುಣಾನ್ ಪರಹ. ಇಲ್ಲಿ ಹೇಳುತ್ತಾರೆ ಅದೇಹ ಧರ್ಮವಾನ್ ವಿಷ್ಣು ದೇಹ ಧರ್ಮವದೀಯತೆ ಜೀವಸ್ತು ಅದೇಹ ಧರ್ಮೋಪಿ ಪರತೋ ದೇಹ ಧರ್ಮವಾನ್ ಸ್ವಯಂ ತೂ ಅನಭಿಮಾನ ಸನ್ ಅಜ್ಞಾನಮೇವ ದರ್ಶಯೇತ್. ವಿಷ್ಣು ಜೀವಸ್ತು ಅಭಿಮಾನಿ ಯಾವನ್ ಮುಕ್ತಿ ಪದಂ ರಜೇತ್ ಇತಿ ವಿಷ್ಣು ಸಂಹಿತಾಯಾಮ್ ಅಂತ ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ಸುಧೀಂದ್ರರು ಬಿಡಿಸ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದಾದರೂ ಒಂದು ಶಂಕ ಬಂದರೆ ಅದಕ್ಕೆ ಪರಿಹಾರ ಮಾಡಬೇಕು. ಪ್ರಾಪ್ತಸ್ಯ ಹಿ ಪ್ರತಿಷೇಧ ಇತಿ ನ್ಯಾಯಾತ್ ಅನಯೋಹೋ ಅಭೇದ ಶಂಕಾಯಾಹ ಕಿಂ ಬೀಜಂ. ಇವರು ಜೀವ ದೇವ ಶರೀರಗಳು ಭಿನ್ನ ಅಲ್ಲ ಒಂದೇ ಅಂತ ಅಭೇದ ಶಂಕ ಬಂದಿದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಇವರು ಭಿನ್ನ ಅಂತ ಹೇಳಬೇಕು. ಆ ಅಭೇದ ಶಂಕ ಎಲ್ಲಿ ಬರ್ತಾ ಇದೆ, ಬಂದಿದ್ದರೂ ಅದಕ್ಕೆ ಕಾರಣವೇನು, ಯಾವ ರೀತಿಯಲ್ಲಿ ಅಭೇದ ಶಂಕ ಅಂದರೆ ದೇವ ಜೀವ ಒಂದೇ ಏನು, ಜೀವ ಶರೀರ ಒಂದೇ ಏನು ಅಂತ ಈ ಅಭೇದ ಒಂದೇ ಅನ್ನುವಂಥ ಅಭಿಪ್ರಾಯ ಬರ್ತಾ ಇದೆಯೇನು, ಬಂದರೆ ಅವಾಗ ಹೇಳಬೇಕು ಏ ಬೇರಪ್ಪ ಇದು ಒಂದಲ್ಲ ಒಂದು ಅಂತ ಬಂದರೆ ಅವಾಗ ಹೇಳಬೇಕು. ಹಾಗಾದರೆ ಆ ಒಂದು ಅಂತ ಅಭಿಪ್ರಾಯ ಬರಲಿಕ್ಕೆ ಕಾರಣ ಏನಾದ್ರೂ ಇದೆಯಾ? ಅಷ್ಟು ನೋಡ್ತಾರೆ, ಹೇಳ್ತಾ ಇದ್ದಾರೆ. ನಿರೋಧ ಉತ್ಪತ್ತಿ ಅಣು ಬೃಹನ್ ನಾನಾತ್ವಂ ತತ್ಕೃತಾನ್ ಗುಣಾನ್. ಇಲ್ಲಿ ಹೇಳ್ತಾರೆ ಯಥಾ ಜೀವ ನಿರೋಧಾದೀನ್ ತತ್ಕೃತಾನ್ ದೇಹ ಗುಣಾನ್ ಆದತ್ತೆ ಏವಂ ಪರೋಪಿ ದೇಹಮನುಪ್ರವಿಷ್ಟ ದೇಹ ಗುಣಾನ್ ಆಧತ್ತೆ ಇತ್ಯನ್ವಯ ಹೇಳ್ತಾರೆ. ಇಲ್ಲಿ ನಿರೋಧ ಉತ್ಪತ್ತಿ ಅಣು ಬೃಹನ್ ನಾನಾತ್ವಂ, ಈ ದೇಹ ಏನಿದೆ ಈ ದೇಹದಲ್ಲಿ ದೇವರು ಪ್ರವೇಶ ಮಾಡಿದ್ದಾರೆ, ಜೀವನನ್ನು ಪ್ರವೇಶ ಮಾಡಿಸಿದ್ದಾರೆ. ತತ್ಸೃಷ್ಟ್ವ ಈ ದೇಹಾದಿಗಳನ್ನು ಸೃಷ್ಟಿ ಮಾಡಿ ತದೇವಾನುಪ್ರಾವಿಶತ್ ಆ ದೇಹಗಳನ್ನು ಭಗವಂತ ಪ್ರವೇಶ ಮಾಡಿದ. ದೇವರು ಮಾತ್ರವೋ ಜೀವನನ್ನು ಕರಕೊಂಡು ದೇವರು ಪ್ರವೇಶ ಮಾಡಿದ್ದು. ಹೌದ್ ತಾನೆ, ಜೀವನನ್ನು ಕರಕೊಂಡು ದೇವರು ಪ್ರವೇಶ ಮಾಡಿದ್ದು. ಹಾಗಾದರೆ ಈ ದೇಹದೊಳಗೆ ಜೀವ, ಜೀವನೊಳಗೆ ದೇವ ಅಂತ ಇಷ್ಟು ಜನ ಬಂದರು. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಶರೀರಕ್ಕೆ ಏನೇನಿದೆ ಅಂದರೆ ಉತ್ಪತ್ತಿ ಎಂಬುದು ಈ ಶರೀರಕ್ಕಿದೆ, ಹಾಗೆ ನಿರೋಧ ಅಂದರೆ ವಿಶೇಷವಾಗಿರತಕ್ಕಂಥ ನಿರೋಧ ಅಂದರೆ ಏನು ಅದಕ್ಕೆ ಸ್ಪಷ್ಟ ಬರೀತಾರೆ, ನಿರೋಧೋ ಮರಣ ಉತ್ಪತ್ತಿ ನಿರೋಧ ಅಂತ ಎರಡು. ಉತ್ಪತ್ತಿ ಅಂದರೆ ಹುಟ್ಟು, ನಿರೋಧ ಅಂದರೆ ಸಾವು. ಈ ಶರೀರಕ್ಕೆ ಬರತಕ್ಕಂಥದ್ದು ನಿರೋಧ ಉತ್ಪತ್ತಿ. ನಂತರ ಬೃಹತ್ ಅಣು, ದೊಡ್ಡದಾಗಿರೋದು ಚಿಕ್ಕದಾಗಿರೋದು ಅಂತ. ನಾನಾತ್ವ ಅಂದರೆ ಈ ಶರೀರ ಒಂಥರ ಇದೆ, ಇನ್ನೊಂದು ಶರೀರ ಇನ್ನೊಂಥರ ಇದೆ. ಇವೆಲ್ಲ ತತ್ಕೃತಾನ್ ಗುಣಾನ್, ಈ ಶರೀರಕ್ಕೆ ಹುಟ್ಟು ಸಾವು ಅದರಿಂದ ಮಧ್ಯದಲ್ಲಿ ಬೆಳವಣಿಗೆ ಇವೆಲ್ಲವೂ ಸೇರಿಕೊಳ್ತು. ನಂತರ ಇದು ಚಿಕ್ಕದಾಗಿರೋದು ದೊಡ್ಡದಾಗಿರೋದು ಅಂತ ಅದರಿಂದಾಗಿ ಬಂದಿರತಕ್ಕಂಥ ಗುಣಗಳು, ಆ ಶರೀರದಲ್ಲಿ ಬಂದ ಗುಣಗಳು ಅಂದರೆ ಏನು? ಈ ಶರೀರ ಇದು ನಾಶ ಆಗುವ ಕಾಲಕ್ಕೆ ಇದರಲ್ಲಿ ಗುಣಗಳು ಬೇರೆ, ಗುಣಗಳು ಬೇರೆ. ಸರಿಯಾಗಿದೆ, ಅರ್ಥ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡೋಣ, ಯಾವುದೋ ಒಂದು ಕೂಸು ಹುಟ್ಟಿತು, ಡಾಕ್ಟರ್ ಹೇಳಿದರು ಇದು ಕರೆಕ್ಟ್ ವೆಯ್ಟ್ ಇದೆ, ಸರಿಯಾದ ಹೈಟು ವೆಯ್ಟು ಎಲ್ಲ ಕರೆಕ್ಟಾಗಿದೆ. ಅವರೇನು ಶಬ್ದ ಪ್ರಯೋಗ ಮಾಡುತ್ತಾರೆ, ಈ ಹುಟ್ಟಿದ ಕೂಸಿನ ಬಾಡಿ ಸರಿಯಾಗಿ ಹೈಟು ವೆಯ್ಟು ಇದೆ ಅಂತ ಯಾರು ಹೇಳಲ್ಲ. ಹುಟ್ಟಿದ ಕೂಸಿನ ಬಾಡಿ ಹೇಗಿದೆ ಅಂತ ಹೇಳ್ತಾರೋ, ಹುಟ್ಟಿದ ಕೂಸು ಹೇಗಿದೆ ಅಂತ ಹೇಳ್ತಾರೋ, ಕೂಸಿನ ಹೈಟು ಕೂಸಿನ ವೆಯ್ಟು ಕರೆಕ್ಟಾಗಿದೆ. ಇಲ್ಲಿ ಶಬ್ದ ಹೇಗಿದೆ, ಯದ್ಯಪಿ ಒಳಗಿರುವ ಜೀವ ಸೂಕ್ಷ್ಮ, ಈ ದೇಹ ದೊಡ್ಡದು. ಯದ್ಯಪಿ ಅವರ ವೆಯ್ಟ್ ನೋಡಿದ್ದು, ಹೈಟ್ ನೋಡಿದ್ದು ಎಲ್ಲವೂ ಯಾವುದರದ್ದು ಅಂದರೆ ಶರೀರದ್ದೇ. ಆದರೆ ಪ್ರಯೋಗ ಹೇಗೆ? ಆ ಕೂಸು ಏನು ಹುಟ್ಟಿದೆಯಲ್ಲ, ಕೂಸು ಹೈಟು ವೆಯ್ಟು ಚೆನ್ನಾಗಿದೆ ಅಂದರೆ ಕೂಸಿನದ್ದಲ್ಲದ್ದು ಕೂಸಿಗೆ ಹೇಳ್ತಾ ಇದ್ದಾರೆ, ಕೂಸಿಗೆ ಹೈಟು ವೆಯ್ಟು ಎಷ್ಟಿದೆ ಅಂತ. ದೇಹಕ್ಕೆ ಸಂಬಂಧಪಟ್ಟಂಥ ಈ ಹೈಟು ವೆಯ್ಟು ಏನಿದೆ, ಎತ್ತರ ದಪ್ಪ ಎಲ್ಲ ಅದನ್ನು ಜೀವನಿಗೆ ಅಂಟಾಕ್ತಾ ಇದ್ದಾರೆ. ಈ ಕೂಸೇ ಅಂದರೆ ಈ ಜೀವನೇ ದೇಹ, ಇದು ಬೇರೆ ಅಲ್ಲ. ಈ ದೇಹದ್ದೇ ವೆಯ್ಟು ಹೈಟು ಎಲ್ಲ ಜೀವನದ್ದೇ ಅಂತ ಶಬ್ದ ಹೇಳದೇನೆ ಹೇಳೋದು. ಆ ಕೂಸು ಇಷ್ಟು ಹೈಟ್ ಇದೆ, ಇಷ್ಟು ವೆಯ್ಟ್ ಇದೆ ಅಂದ್ರೆ ಏನಾಯ್ತು? ಈ ದೇಹ ಹುಟ್ಟಿದಾಗ ಅದಕ್ಕೇನು ಆ ಲಕ್ಷಣಗಳಿದೆ, ಸರಿಯಪ್ಪ. ಆದ ಮೇಲೆ ಆ ಕೂಸು ಚೆನ್ನಾಗೆ ಇತ್ತಲ್ಲ, ಅವ್ರ ಪ್ರಕಾರ ಒಂದು 2 ವಾರ ಆಯಿತು, ಕೂಸು ಬಡಕಲ ಆಯಿತು, ಸಣ್ಣಕ್ಕಾಯಿತು ಅವ್ರ ಮಾತು ಪ್ರಕಾರ. ಅವರು ಹೇಳಿದರು, ಅಯ್ಯೋ ಈ ಕೂಸು ಸಣ್ಣಕ್ಕಾಗ್ಬಿಟ್ಟದೆ ರೀ. ಸಣ್ಣಕ್ಕಾಗಿದ್ದು ಯಾವುದು? ಶರೀರ. ಒಳಗೆ ಜೀವ ಸಣ್ಣಕ್ಕಾಗತ್ತೇನೋ ಇಲ್ಲ, ಯಾವಾಗಲೂ ಒಂದೇ ಥರ ಇರುತ್ತೆ. ಯಾವುದು? ಜೀವ. ಜೀವನ ಸೈಜ್ ಪರ್ಮನೆಂಟ್. ಅಂತಹ ಕಾಲಕ್ಕೆ ಈ ಮೇಲಿನ ಶರೀರ ಸಣ್ಣಕ್ಕಾದರೆ ಈ ಜೀವನನ್ನೇ ಸಣ್ಣಕ್ಕಾದ ಅಂತ ಕರೆಯೋದು, ಮೇಲಿನ ಶರೀರ ದಪ್ಪಕ್ಕಾದರೆ ಈ ಜೀವನೇ ದಪ್ಪಕ್ಕಾದ ಅಂತ ಹೇಳೋದು. ಅಂದರೆ ಈ ಶರೀರಕ್ಕೇನಿದೆ ಅದರ ಧರ್ಮಗಳು ಅಥವಾ ಗುಣಗಳು ಆದ ಕಾರ್ಶ್ಯ ಕಠಿಣತ್ವಾದೀನಿ ಅಂತ ಅರಣ್ಯಕಾಚಾರ್ಯ ಹೇಳ್ತಾರೆ. ಈ ಶರೀರ ಕೃಶ ಆದರೆ ಅದರಲ್ಲಿ ಯಾವ ಗುಣ ಬಂತು? ಕೃಶತ್ವ. ಕೃಶ ಅಂದರೆ ಬಡಕಲಾಯಿತು, ಬಡಕಲಾಗಿರುವಿಕೆ ಎಂಬ ಗುಣ ಬಂತು ಶರೀರದಲ್ಲಿ. ಆದರೆ ಅದು ಎಲ್ಲಿ ಹೇಳ್ತಾರೆ? ಜೀವನಲ್ಲಿ ಹೇಳ್ತಾರೆ. ಅಯ್ಯೋ ಅವರು ಸಣ್ಣಕ್ಕಾಗಿದ್ದಾರೆ. ಅವರು ಅಂದ್ರೆ ಯಾರ? ಜೀವ. ಜೀವನ ಕುರಿತೇ ಹೇಳ್ತಾ ಇರೋದು. ಆದರೆ ಆ ಜೀವನನ್ನ ಶರೀರದಿಂದ ಬೇರೆ ಅಲ್ಲ ಅಂತ ತಿಳ್ಕೊಂಡು ಆ ಶರೀರ ಸಣ್ಣಕ್ಕಾಗಿದ್ದಕ್ಕೆ ಆ ಜೀವನೂ ಸಣ್ಣಕ್ಕಾದ ಅಂತ ಹೇಳೋದು. ಹೌದಾ? ಹಾಗೆ ಶರೀರ ಹೋಯಿತು, ನಾಶ ಆಯಿತು, ಅಂದರೆ ಸತ್ತೋಯಿತು. ಅದಕ್ಕೇನು ಹೇಳ್ತಾರೆ? ಅವರು ಸತ್ತೋದ್ರು. ಅದಕ್ಕೆ ನಿರೋಧ ಅಂದರೆ ಈ ಶರೀರ ನಾಶ ಆದರೆ ನಾಶವಿಲ್ಲದ ಜೀವನನ್ನು ಸತ್ತ ಅಂತ ಹೇಳ್ತಾರೆ. ಶರೀರ ಹುಟ್ಟಿತು, ಹುಟ್ಟೇ ಇಲ್ಲದ ಜೀವನಿಗೆ ಹುಟ್ಟಿದೆ ಅಂತ, ಅವನು ಹುಟ್ಟಿದ ಅಂತ ಹೇಳ್ತಾರೆ. ಶರೀರ ಹುಟ್ಟಿದ್ದು, ಹುಟ್ಟಿದ ಶರೀರದಲ್ಲಿ ಹುಟ್ಟಿಲ್ಲದ ಜೀವ ಬಂದ. ಅಲ್ಲ, ಜೀವ ಹುಟ್ಟಿದ ಅಂತ ಏನು ತಪ್ಪೇನಿದೆ? ಹುಟ್ಟೋದು ಅಂದ್ರೇನು? ಇಲ್ಲದ್ದು ಫಾರ್ಮೇಷನ್ ಆಗೋದು. ಜೀವ ಹುಟ್ಟೋದು ಅಂತ ಹೇಳಿದರೆ ಇಲ್ಲದ ಜೀವ ಫಾರ್ಮ್ ಆದ ಅಂತ ಹೇಳಬೇಕು. ಹೌದಾನೆ? ಜೀವ ಅಂದ್ರೇನು? ಜ್ಞಾನ ಆನಂದದ ಮುದ್ದೆ. ಸೈನ್ಸ್ ಅಲ್ಲಿ ಹೇಳಬೇಕಾದ್ರೆ ಎ ಫಾರ್ಮ್ ಆಫ್ ಎನರ್ಜಿ ವಿಚ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಹೌದಾನೋ? ಜೀವಂಥದ್ದೇ. ಆದ್ದರಿಂದ ಜೀವ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅಂಥ ಕಾಲಕ್ಕೆ ಹುಟ್ಟಿಲ್ಲದ ಜೀವನಿಗೆ ಈ ಶರೀರದ ಸಂಪರ್ಕ ಇರೋದರಿಂದ ಹುಟ್ಟಿದ ಅಂತ ಹೇಳೋದು ಅಂದರೆ ಜೀವನೇ ಹೊಸದು ಬಂತು. ಜೀವ ಮೊದಲು ಇದ್ದಿಲ್ಲ, ಇದ್ದಕ್ಕಿದ್ದಂತೆ ಒಂದು ಜೀವ ಫಾರ್ಮ್ ಆಯಿತು ಅಂದರೆ ಅದು ಹುಟ್ಟು. ಅಂಥದ್ದಿಲ್ಲವೇ ಇಲ್ಲ, ಅನಾದಿಯಿಂದ ಜೀವ ಇದ್ದೇ ಇದ್ದಾನೆ. ಹೊಸದಾಗಿ ಫಾರ್ಮೇಷನ್ ಎಂಬುದು ಇಲ್ಲೇ ಇಲ್ಲ. ದೇವರಿಗೆ ಹಾಗಿಲ್ವೋ, ಜೀವರಿಗೆ ಹಾಗಿಲ್ಲ. ಹಾಗೆ ಇದ್ದಕ್ಕಿದ್ದಂತೆ ಇದ್ದದ್ದೆಲ್ಲ ನಾಶ ಆಗಿ ವ್ಯಾನಿಶ್ ಆಗಿಬಿಡೋದು ಇಲ್ಲ. ಅದು ಜೀವನಲ್ಲಿಲ್ಲ, ದೇವರಲ್ಲೂ ಇಲ್ಲ. ದೇವರು ಅನಾದಿನಿತ್ಯ, ಜೀವರು ಅನಾದಿನಿತ್ಯ, ಯಾವಾಗೂ ಇರ್ತಾರೆ. ಸೊ ಯಾವಾಗೂ ಇರತಕ್ಕಂಥ ವ್ಯಕ್ತಿ ಈ ದೇಹ ಮೊದಲಿದ್ದಿಲ್ಲ, ಈಗ ಹುಟ್ಟುಕೊಂಡು ಬಂತು. ಈ ಹುಟ್ಟಿಕೊಂಡು ಬಂದ ದೇಹದಿಂದಾಗಿ ಇವನನ್ನ ಇವ ಹುಟ್ಟಿದ ಅಂತ ಇವನನ್ನ ಕರೆಯೋದು. ಉತ್ಪತ್ತಿಯಿಂದಾಗಿ, ದೇಹದ ಉತ್ಪತ್ತಿಯಿಂದಾಗಿ ಇವನಿಗೆ ಉತ್ಪತ್ತಿ ಇದೆ ಅಂತ ತಿಳಿಯೋದು. ದೇಹ ನಾಶ ನಿರೋಧದಿಂದ, ದೇಹದ ನಿರೋಧದ ನಾಶ, ಅದರಿಂದಾಗಿ ಇದಕ್ಕೂ ನಾಶ ಇದೆ ಅಂತ, ಜೀವನಿಗೆ ನಾಶ ಇದೆ ಅಂತ ತಿಳಿಯೋದು. ನಿರೋಧ ಉತ್ಪತ್ತಿ ಅಣು ಬೃಹತ್, ದಪ್ಪಕ್ಕೆ ಸಣ್ಣಕ್ಕಾಗೋದು. ಈ ಶರೀರ ಸಣ್ಣಕ್ಕಾದರೆ ಜೀವ ಯಾವಾಗಲೂ ಒಂದೇ ಸೈಜು, ದಪ್ಪಕ್ಕೂ ಆಗಲ್ಲ ಸಣ್ಣಕ್ಕೂ ಆಗಲ್ಲ. ಶರೀರ ದಪ್ಪಕ್ಕಾದರೆ ಇವ ದಪ್ಪಕ್ಕಾದ ಅಂತ ಹೇಳೋದು, ಶರೀರ ಸಣ್ಣಕ್ಕಾದರೆ ಇವ ಸಣ್ಣಕ್ಕಾದ ಅಂತ ಹೇಳೋದು. ನಿರೋಧ ಉತ್ಪತ್ತಿ ಅಣು ಬೃಹತ್ ನಾನಾತ್ವಂ. ಹಾ ನೋಡಿ, ನಾನಾತ್ವ ಅಂತ ಹೇಳಿದರೆ ಶರೀರ ಹುಟ್ಟಿದಾಗ ಚಿಕ್ಕದಾಗಿತ್ತು, ಆ ಬಾಲ್ಯ ಅವಸ್ಥ, ನಂತರ ಕೌಮಾರ ಅವಸ್ಥ, ಯೌವನ ಅವಸ್ಥ, ವೃದ್ಧಾವಸ್ಥ, ನಸಾಯೋ ಅವಸ್ಥ, ಈ ಎಲ್ಲ ಅವಸ್ಥೆಗಳು ಶರೀರಕ್ಕೆ ಬಂದಿವೆ, ಜೀವನಿಗಲ್ಲ. ಜೀವನಿಗೆ ಬಾರದಿದ್ದರೂ ನಾನಾತ್ವ ಅಂದ್ರೇನು, ಅಯ್ಯೋ ಇವನು ಬಹಳ ಚಿಕ್ಕ ಹುಡುಗ, ಜೀವ ಯಾವಾಗಲೂ ಒಂದೇ, ಅವನು ಚಿಕ್ಕವನಾಗಲ್ಲ ದೊಡ್ಡವನಾಗಲ್ಲ, ಶರೀರ ಚಿಕ್ಕದ್ದರಿಂದ ಇವನು ಚಿಕ್ಕವನಾದ, ಅದೇ ಬಾಲ ಅಂತ ಕರೆಸಿಕೊಂಡ. ಅದೇ ಚೂರು ಶರೀರ ಬೆಳೆದರೆ, ಯೌವನಕ್ಕೆ ಬಂದರೆ ಕುಮಾರ ಅಂತಾದಾಗ ಅವನು ಕುಮಾರ, ಕೌಮಾರಾವಸ್ಥೆಗೆ ಶರೀರ ಬಂದರೆ ಜೀವನನ ಕುಮಾರ ಅಂತ ಕರೆಯೋದು, ಯೌವನ ಅವಸ್ಥೆಗೆ ಬಂದರೆ ಯೌವನ ಯುವ ಅಂತ ಕರೆಯೋದು. ಒಟ್ಟಾರೆ ಆ ದೇಹದ ನಾನಾ ಬದಲಾವಣೆಗಳು, ಅದರಿಂದಾಗಿ ದೇಹದಲ್ಲಿ ಬರುವಂಥ ನಾನಾ ಗುಣಗಳು, ಅದರ ಅಂಟು ಜೀವನಿಗೆ ಹೇಳುತ್ತೆ. ಇಷ್ಟು ಸಬ್ಜೆಕ್ಟ್. ಹೇಗೋ ಹಾಗೆ ಜೀವನ ಜೊತೆಗೆ ಬಂದಿರತಕ್ಕ ದೇವರಿಗೂ ಹೇಳುತ್ತಾರೆ. ನಿರೋಧ ಉತ್ಪತ್ತಿ ಅಣು ಬೃಹತ್ ನಾನಾತ್ವಂ ತತ್ಕೃತಾನ್ ಗುಣಾನ್ ಅನುಪ್ರವಿಷ್ಟ ಆಧತ್ತೆ ಏವಂ ದೇಹ ಗುಣಾನ್ ಪರಃ. ಅದಕ್ಕೆ ಹೇಳ್ತಾ ಇದ್ದಾರೆ, ಏವಂ ಪರೋಪಿ, ಹೀಗೆ ಜೀವ ದೇಹವನ್ನ ವಿಶೇಷವಾಗಿ ಪಡಕೊಂಡು ದೇಹ ಗುಣಗಳು ಅವನಲ್ಲಿ ಬಂದಂತೆ ವ್ಯವಹಾರ ಹೇಗೆ ಬರುತ್ತೋ. ಹಾ ಇಲ್ಲೊಂದಿದೆ, ಕೇವಲ ವ್ಯವಹಾರ ಮಾತ್ರ ಅಲ್ಲ, ಇನ್ನೊಬ್ಬರು ಕರೆದದ್ದು ಮಾತ್ರ ಅಲ್ಲ, ಈ ಜೀವ ತಾನು ಫೀಲ್ ಆಗ್ತಾನೆ. ನಾ ಹುಟ್ಟಿದೆ, ನಾ ಸತ್ತೆ, ನಾ ಬೆಳೆದೆ, ನಾನು ವಯಸ್ಸಲ್ಲಿದ್ದೇನೆ, ನಾನು ಮುದುಕನಾದೆ, ನಾನು ಸಾಯ್ತಾ ಇದ್ದೇನೆ ಅಂದರೆ ದೇಹದ ಗುಣಗಳನ್ನು ತನ್ನಲ್ಲಿ ತಾನು ಫೀಲ್ ಆಗ್ತಾನೆ, ಅದು ಜೀವನಲ್ಲಿದೆ. ದೇವರು ಕೂಡ ಒಳಗೆ ಬರ್ತಾನೆ, ಅವನನ್ನು ನೋಡಿ ಹೀಗೆ ಅಂತಾರೆ, ಅವನಿಗೆ ಫೀಲಿಂಗ್ ಇಲ್ಲ, ಈ ದೇಹವೇ ನಾನು, ನಾ ಸಣ್ಣಕ್ಕಾದೆ ದಪ್ಪಕ್ಕಾದೆ ಹುಟ್ಟಿದೆ ಸತ್ತೆ ಅಂತ, ಇದು ದೇವರಿಗಿಲ್ಲ. ಇಲ್ಲದಿದ್ದರೂ ಏವಂ ಪರೋಪಿ ದೇಹಂ ಅನುಪ್ರವಿಷ್ಟ, ಈ ದೇಹವನ್ನು ಪ್ರವೇಶ ಮಾಡಿದಂಥ ಭಗವಂತ ದೇಹ ಗುಣಾನಾಧತ್ತೆ. ದೇಹ ಗುಣಾನಾಧತ್ತೆ ಅಂದರೆ ಏನಂತ ಅರ್ಥ, ದೇಹದ ಗುಣಗಳು ದೇವರಿಗೆ ಬರುತ್ತೆ ಅಂತ ಅರ್ಥ ಅಲ್ಲ, ಈ ದೇಹದಲ್ಲಿರುವ ಗುಣಗಳನ್ನು ಇವ ಪ್ರಕಟ ಮಾಡುತ್ತಾನಾದ್ದರಿಂದ ಆ ಹೆಸರುಗಳಿಂದ ಇವ ಕರೆಯಲ್ಪಡ್ತಾನೆ. ಹಾ ಒಂದು ಸಲ ಹೇಗೆ ಪ್ರಯೋಗ, ಹುಡುಗನನ್ನು ನೋಡಿದ್ವಿ, ಯುವಕ ಅಂತ ಶಬ್ದ ಪ್ರಯೋಗ, ಯಾರ್ಯಾರಿಗೆ, ಆ ಯೌವನಾವಸ್ಥೆಯಲ್ಲಿರೋದು ಯಾವುದು, ಶರೀರ. ಆದರೆ ಯುವಕ ಅಂತ ಯೌವನಾವಸ್ಥೆ ಯಾರಿಗೆ ಹೇಳಿದ್ದು, ಜೀವನಿಗೆ ಹೇಳಿದ್ದು, ಜೊತೆಗೆ ಯಾರಿಗೆ ಹೇಳಿದ್ದು, ದೇವರಿಗೂ ಹೇಳಿದ್ದು ಆ ರೀತಿಯಲ್ಲಿ. ಆದರೆ ದೇವರೇನು ಮಾಡುತ್ತಾನೆ, ಯೌವನಾವಸ್ಥೆ ಅವನು ಪಡೆದಿಲ್ಲ, ಅವನು ಯೌವನವನ್ನು ತಂದುಕೊಟ್ಟ ಶರೀರಕ್ಕೆ, ಆದ್ದರಿಂದ ದೇವರಿಗೆ ಆ ಯೌವನದಲ್ಲಿದ್ದಾನೆ ಅಂತ ಅವನಿಗೆ, ಅಂದರೆ ಈ ದೇಹದ ಯೌವನ ಅವನನ್ನು ಆಶ್ರಯ ಮಾಡಿಕೊಂಡಿದೆ ಎಂಬ ವೈದಿಕ ಪ್ರಯೋಗ ಬರುತ್ತಾ ಇದೆ. ಒಟ್ಟಾರೆ ದೇವ ಜೀವ ಇಬ್ಬರಿಗೂ ಕೂಡ ಈ ದೇಹದ ಗುಣಗಳ ಪ್ರಯೋಗ ಅವರ ಮೇಲೆ ಬರುತ್ತಾ ಇದೆ. ಅದರಿಂದ ದೇಹ ಸತ್ತಾಗ ಜೀವ ಸತ್ತ ಅಂತ ಪ್ರಯೋಗ ಬರ್ತಾ ಇದೆ. ಇದೆಲ್ಲವನ್ನ ಜೀವಿಯಾದವ ಗುರುಗಳಿಂದ ತಿಳ್ಕೊಂಡು ಅನುಷ್ಠಾನಕ್ಕಿಡಬೇಕು. ಅಂದರೆ ಈ ದೇಹ ಬೇರೆ, ನಾನು ಬೇರೆ, ಯಾರಾದರೂ ಥಟ್ಟನೆ ಎಷ್ಟು ಚೆನ್ನಾಗಿದ್ದೀರಿ ಅಂತ ಹೇಳಿದ ಕೂಡಲೇ, ನಾನಲ್ಲ ಚೆನ್ನಾಗಿರೋದು, ಇವರು ನನ್ನ ಶರೀರವನ್ನು ನೋಡಿ ನಾನು ಚೆನ್ನಾಗಿದ್ದೇನೆ ಅಂತ ಇದ್ದಾರೆ, ಸೊ ನಾನಲ್ಲ. ಹೌದಲ್ವೋ? ಯಾರೋ ನಾವೇನೋ ಮಾಡಿದ್ವಿ, ಒಳ್ಳೆ ಕಾರ್ಯವೋ ಯಾವುದೋ ಕಾರ್ಯ ಮಾಡಿದ್ವಿ, ಅಂದರೆ ಒಳಗಿದ್ದ ದೇವರು ನಮ್ಮ ಕೈ ಹಿಡಿದು ಮಾಡಿಸಿದ, ಹೌದ್ ತಾನೆ? ಆ ಹೇಳಿದಾಗ ಇವರೇ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರು. ಆವಾಗ ನಾವು ತಿಳಿಯಬೇಕಾದ ಕ್ರಮ ಹೇಗೆ, ಇವರು ನೋಡಿದ್ದು ಕೇವಲ ನಾನು ಮಾಡೋದನ್ನು ಮಾತ್ರ ನೋಡಿದರು, ಒಳಗಿದ್ದ ದೇವರು ಮಾಡಿಸಿದರೆ ನಾನು ಗೊಂಬೆಯಂತೆ ಮಾಡ್ತಾ ಇದ್ದೇನೆ. ಆದರೆ ಇವರಿಗೆ ಒಳಗೆ ದೇವರು ಕಾಣಿಸ್ತಾ ಇಲ್ಲ, ನಾನು ಮಾತ್ರ ಕಾಣಿಸ್ತಾ ಇದ್ದೇನೆ, ನಾನೇ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು. ನಾನಾಗಿ ಏನೂ ಮಾಡಲಾರೆ, ಸ್ವತಂತ್ರವಾಗಿ ಏನೂ ಮಾಡಲಾರೆ, ಒಳಗಿದ ದೇವರೇ ಮಾಡಿಸೋದು ಅಂತ ಅವರು ಹೊಗಳಿದಾಗೆಲ್ಲ ನಮಗೆ ಬರ್ತಾ ಇದೆಯಾ? ನಾವು ದೇವರ ಹತ್ತಿರ ಹೋಗ್ತಾ ಇದ್ದೀವಿ ಎಂದರ್ಥ, ಸಾಧನೆ ಆಗ್ತಾ ಇದೆ ಎಂದರ್ಥ. ಹಾಗೆ ಕೆಟ್ಟ ಕಾರ್ಯ ಆದಾಗಲೂ ಅವರು ಬೈದಾಗ, ನನ್ನ ಕರ್ಮಾನುಸಾರ ನಡೆದದೆ ಸತ್ಯ, ದೋಷ ನಂದೇ ಸತ್ಯ, ಬೈದದ್ದು ನನ್ನನ್ನೇ ಸತ್ಯ, ಆದರೆ ಮಾಡಿದ್ದು ನಾನೇ ಅಂತ ಎದರಿಯವರು ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ತಾತ್ಪರ್ಯ ಅಲ್ಲಿ ಬಂದಿದೆ, ನಾನೇ ಸ್ವತಂತ್ರವಾಗಿ ತಪ್ಪನ್ನಾದರೂ ಮಾಡಿದೆ ಅಂತ ಬರ್ತಾ ಇದೆ. ಅದು ಸರಿಯಲ್ಲ. ಈ ತಪ್ಪು ನನ್ನ ಹಿಂದಿನ ಕರ್ಮಾನುಸಾರ, ನನ್ನ ದೋಷಾನುಸಾರ ಭಗವಂತನೇ ಮಾಡಿಸಿದ್ದು, ಆ ದೋಷಿ ನಾನೇ. ಆದರೆ ಸ್ವತಂತ್ರವಾಗಿ ನಾನು ದೋಷವನ್ನಾದರೂ ಮಾಡಲಿಕ್ಕಾಗಲ್ಲ ಎಂಬ ಎಚ್ಚರ ಯಾರಲ್ಲಿ ಇರುತ್ತೋ ಅವ ದೇವರಿಗೆ ಅತ್ಯಂತ ಪ್ರಿಯ. ಇದನ್ನು ಸ್ಪಷ್ಟ ಮಾಡ್ತಾ ಬರ್ತಾ ಇದ್ದಾರೆ. ಹೀಗೆ ಯಾರಿಗೆ ಆಲೋಚನಾ ಪಥ ಬೆಳೆಯುತ್ತೋ ಅವರು ಸರಿಯಾದ ಅಧ್ಯಯನ ಆಗ್ತಾ ಇದೆ, ಸರಿಯಾಗಿ ಒಳಗೆ ಇಳಿಯುತ್ತಾ ಇದೆ ಅಂತ ಅರ್ಥ. ಇದು ಭಾಗವತದ ಆಳ ಪರಿಚಯ. ಏಕಾದಶ ಸ್ಕಂದದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಏಕಾದಶ ಸ್ಕಂದ ಅದಕ್ಕೆ ದೇವರ ಹೃದಯ ಪ್ರಾಂತ, ಜ್ಞಾನ ಪ್ರಧಾನವಾಗಿರತಕ್ಕಂಥ ಎಲ್ಲ ಸ್ಕಂದಗಳು ಅಂಥದ್ದೇ. ಅಲ್ಲಿ ಕಥಾಭಾಗ ಮೇಲಕ್ಕಾದರೂ ಬರುತ್ತೆ, ಇಲ್ಲಿ ಕಥಾಭಾಗ ಎಲ್ಲ ನಿಲ್ಲಿಸಿ ಪ್ರಧಾನ ಮೈನ್ ಟಾರ್ಗೆಟನ್ನೇ ಹಿಡ್ಕೊಂಡು ಹೊಡಿತಾರೆ. ಅಂಥದನ್ನು ಇನ್ನು ನಾಳೆ ವಿಶೇಷವಾಗಿ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.